ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಟಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾರ್ಪಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ವಾನ್ ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುಂ ವಂದೇ ಮನ್ಮೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶವಸೋ ಬಿಂಬಸನ್ನಿಧೋ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದ್ಯಕ್ಯಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾರ್ಥಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು. ತರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತತ್ತದ್ವಸ್ತುಗಳನ್ನು ಅನುಸರಿಸಿ ಅದರಂತೆ ಛಾಯವು ಕಂಗೊಳಿಪ ತೆರದಿ ಅರಿಧರೇ ಜಾನೇಜ ಜಗದೊಳಗಿರುವ ಛಾಯಾತಪನಿಸಿ ಸಂಕರುಷಣ ಪಯ ಅವರವರ ಯೋಗ್ಯತೆಗಳಂತಿಪ್ಪ. ತರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತತ್ತದ್ವಸ್ತುಗಳನ್ನು ಅನುಸರಿಸಿ ಅದರಂತೆ ಛಾಯವು ಕಂಗೊಳಿಪ ತೆರದಿ. ಸೂರ್ಯ ಎಲ್ಲ ಕಡೆ ಬೆಳಗ್ತಾ ಇರ್ತಾನೆ ಅಲ್ಲ. ಸೂರ್ಯ ಎಲ್ಲ ಕಡೆ ಇರ್ತಾನ ಒಂದು ಕಡೆ ಇರ್ತಾನ? ಒಂದೇ ಕಡೆ ಇರ್ತಾನೆ. ಪೃಥ್ವಿಯನ್ನು ಮೀರಿರೋದರಿಂದ ಎಲ್ಲ ಕಡೆ ಇದ್ದಂತೆ ಕಾಣುತ್ತೆ. ಆದ್ದರಿಂದ ಅಲ್ಲಿ ಎಲ್ಲ ಸರ್ವತ್ರದಲ್ಲಿ ಸೂರ್ಯ ಒಂದು ಕಡೆ ಇದ್ರೂ ತನ್ನ ಕಿರಣಗಳನ್ನು ಎಲ್ಲಾ ಕಡೆ ವಿಸ್ತಾರ ಮಾಡಿರ್ತಾನೆ. ಆ ವಿಶೇಷವಾಗಿರತಕ್ಕಂತಹ ಕಿರಣ ಆಯಾ ವಸ್ತುಗಳ ಮೇಲೆ ಬೀಳುತ್ತೆ, ವಸ್ತುಗಳ ಮೇಲೆ ಬೀಳುತ್ತೆ. ಬಿದ್ದಾಗ ವಸ್ತುಗಳನ್ನು ತತ್ತದ್ವಸ್ತುಗಳನ್ನು ಅನುಸರಿಸಿ ಆಯಾ ವಸ್ತುಗಳನ್ನು ಅನುಸರಿಸಿ ಅದರಂತೆ ಛಾಯವು ಕಂಗೊಳಿಪ ತೆರದಿ. ಸೂರ್ಯ ಕಿರಣ ಬೆದ್ದ ಕೂಡಲೇ ಅದರಂತೆ ಒಂದು ಛಾಯ ಕಾಣ್ತಾ ಇರುತ್ತೆ. ಹಾ, ಇದಕ್ಕೆ ಹೇಳ್ತಾ ಇದ್ದಾರೆ ಹಸಿರು ಬೆಳುಪು ಕೆಂಪು ಮೊದಲಾದ ಹೂವುಗಳ ಮೇಲೆ ಛಾಯಾ ಬಿದ್ದರೆ ಆ ಬಣ್ಣಗಳೇನು ಆ ಛಾಯಾದಲ್ಲಿ ತೋರಲ್ಲ, ತೋರುತ್ತ. ಆ ಏನು ಪದಾರ್ಥ ಇರುತ್ತೆ ಆ ಪದಾರ್ಥಗಳ ಆಕಾರದಂತೆ ನೆರಳು ಬೀಳ್ತಾ ಇರುತ್ತೆ. ಹಾಗೆ ಭಗವಂತ ಇದ್ದಾನೆ. ಅವನೆಂಥವ ಹೇಳ್ತಾನೆ, ಹರಿಧರ. ಹರಿಧರ, ಹರಿ ಅಂದ್ರೆ ಚಕ್ರ, ಚಕ್ರಧಾರಿ. ಅದ ಮೇಲೆ ಏಜ ಅನೇಜ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದು ಈಶಾವಾಸ್ಯದಿಂದ ಬರತಕ್ಕಂಥ ಮಾತುಗಳು. ಏಜ ಅಂದರೆ ಕಂಪನ,
ಚಲನ ಮಾಡತಕ್ಕ ಪ್ರಾಣಿಗಳು ಅನೇಜ ಅಂದ್ರೆ ಚಲಿಸದೆ ಇರುವ ಪ್ರಾಣಿಗಳು. ಏಜ ಅನೇಜ, ಏಜ ಕಂಪನೆ ಅಂತ ಧಾತು. ಅಂದ್ರೆ ಯಾವ ಪ್ರಾಣಿಗಳು ಚಲಿಸ್ತಾ ಇರುತ್ತೆ ಅವುಗಳನ್ನ ಏಜ ಅಂದ್ರು. ಇದಕ್ಕೆ ಜಡ ಚೇತನ, ಚೇತನಕ್ಕೆ ಏಜ ಅಂದ್ರು, ಅನೇಜ ಅಂದ್ರೆ ಚಲಿಸದೇ ಇರುವಂತಹದ್ದು. ಆ ರೀತಿಯಲ್ಲಿ ಅಂದ್ರೆ ಜಡಗಳು, ಆ ಜಡಗಳಲ್ಲಿ ಎರಡು, ಜಡ ದೇಹವನ್ನ ಹೊಂದಿದ್ದ ಚೇತನರು ಹೌದು, ಜಡ ದೇಹವನ್ನು ಹೊಂದಿದ್ದ, ಕದಲದೇ ಇರುವ ದೇಹವನ್ನು ಹೊಂದಿದ್ದ, ಕದಲುವ ದೇಹವನ್ನ ಹೊಂದಿದ್ದ ಚೇತನರು, ಕದಲದೇ ಇರುವ ದೇಹವನ್ನ ಹೊಂದಿದ್ದ ಚೇತನರು. ಅದೇ ಅವುಗಳೆಲ್ಲ ಕದಲದೇ ಇರುವ ದೇಹ ಅದಕ್ಕೆ ಅಂತ. ಅದಕ್ಕೆ ಏಜ ಅನೇಜ ಜಗದೊಳಗೆ, ಅಂದ್ರೆ ಜಡಚೇತನಾತ್ಮಕ ಜಗದೊಳಗೆ ಅಂತ ಹೇಳಬೇಕಾಗಿದ್ದು ಏಜಾನೇಜ ಅಂದು ಈಶಾವಾಸ್ಯ ಭಾಷ್ಯದಲ್ಲಿ ಬಂದಿರತಕ್ಕಂಥ ಮಾತುಗಳನ್ನು ಬಳಸ್ತಾ ಇದ್ದಾರೆ. ಅಂಥ ಈ ಜಗದೊಳಗೆ ಇರುವ ಛಾಯಾತಪ ನೆನೆಸಿ ಅಂದ್ರು. ಅಂದ್ರೆ ವಿಶೇಷ ಛಾಯಾತಪ, ಛಾಯಾ ನೆರಳಿನಂತೆ ರಕ್ಷಣೆ ಮಾಡತಕ್ಕಂಥ, ಆತಪ ಅಂದ್ರೆ ಸೂರ್ಯಕಿರಣ, ಆತಪ ಅಂದ್ರೆ ಸೂರ್ಯಕಿರಣ, ಛಾಯಾ ಆತಪ ಅಂದ್ರೆ ಅರ್ಥ ಆಗ್ಲಿಲ್ಲ ನಮಗೆ. ಆತಪ ಸೂರ್ಯ, ಛಾಯಾ ನೆರಳು ಅಂದ್ರೆ ಆ ವಸ್ತುವಿನ ನೆರಳು, ನೆರಳು ಬೆಳತಾ ಇರುತ್ತೆ. ಅದಕ್ಕೆ ಅವರವರ ಸಂಕರ್ಷಣ ಅಪ್ಪಯ, ಅವರವರ ಯೋಗ್ಯತೆಗಳಂತಿರುತ್ತ ಅಲ್ಲಿ ಹೇಳ್ತಾ ಇದ್ದಾರೆ. ಕಿರಣ ಬಿದ್ದಾಗ, ಕಿರಣ ಬಿದ್ದಾಗ ಅದು ಆತಪ, ಅದರಿಂದಾಗಿ ಛಾಯಾ ಮೂಡತಾ ಇದೆ, ಛಾಯಾ ಮೂಡತಾ ಇದೆ. ಅದಕ್ಕೆ ಭಗವಂತ ಛಾಯಾ ಅನ್ನಿಸಿಕೊಂಡಿದ್ದಾನೆ, ಆತಪ ಅಂತಲೂ ಅನಿಸಿಕೊಂಡಿದ್ದಾನೆ. ಅದಕ್ಕೆ ಹೇಳ್ತಾರೆ ಛಾಯಾ ಆತಪ ನೆನೆಸಿ ಸಂಕರ್ಷಣಾಕ್ವಯ, ದುಷ್ಟರಿಗೆ ಆತಪ ಅಂತ ಅವರನ್ನ ತಪನ ಮಾಡುತ್ತಾನೆ, ಇನ್ನೊಬ್ಬರಿಗೆ ಸಜ್ಜನರಿಗೆ ಆತಪ ಅಂದ್ರೆ ಛಾಯಾ ರಕ್ಷಣೆ ಮಾಡುತ್ತಾನೆ. ಇಲ್ಲಿ ನೋಡಿ ಬಿಸಿಲು ಬರ್ತಾ ಇದೆ, ಬಿಸಿಲು ಬಂದಾಗ ನಾವು ಬಿಸಿಲಿದ್ದ ಕಡೆ ನಿಲ್ಲಲ್ಲ, ಬಿಸಿಲಾದ ಮೇಲೆ ಪದಾರ್ಥದ ಬಿದ್ದರೆ ನಂತರ ನೆರಳು ಬರುತ್ತಲ್ಲ, ನೆರಳಲ್ಲಿ ನಿಂತಿರುತ್ತೇವೆ ನಾವು, ಹೌದಾ? ಹಾಗಾದರೆ ಆ ಬಿಸಿಲಿನ ಇನ್ನೊಂದು ರೂಪವೇ, ವಿಶೇಷವಾಗಿ ಫಲವೇ ನೆರಳು ಬರ್ತಾ ಇದೆ. ಇಲ್ಲಿ ಎರಡೂ ರೀತಿಯಾಗಿ ತಗೋಬೇಕು. ಹೇಳ್ತಾರೆ ದುಷ್ಟರಿಗೆ ತಾಪ ಕೊಡುವವ, ಸಜ್ಜನರಿಗೆ ಸಂತೋಷ ಕೊಡುವವ ಅಂತ ಒಂದರ್ಥ. ಎರಡನೇದು ತಾನೇ ಹೊರಗೆ ನಿಂತು ಆತಪನಾಗಿದ್ದಾನೆ, ಅವರವರಿಗೆ ಸರ್ವಕರ್ಮ ಪ್ರೇರಕನಾಗಿದ್ದಾನೆ, ಅವರ ಒಳಗೆ ನಿಂತು ಛಾಯಾ ಆಗಿದ್ದಾನೆ, ಅವರಿಗೆ ರಕ್ಷಕನಾಗಿದ್ದಾನೆ. ಭಯಕೃತ್ ಭಯನಾಶನ ಅಂತ ಎರಡನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಅದಕ್ಕೆ ಆತಪ ಅಂದ್ರೆ ಆತಪ ಪಾಪಿನಾಂ ಇತ್ಯುಕ್ತೇ, ಇವ ಪಾಪಿಗಳಿಗೆ ಆತಪನಾಗಿದ್ದಾನೆ, ಭಕ್ತರಿಗೆ ಛಾಯೆಯುವ ವಿದುಷಾಂ ಪ್ರಭು. ಇದು ವಿಶೇಷವಾದಂಥ ವಾಕ್ಯವನ್ನೇ ಹೇಳ್ತಾ ಇದ್ದಾರೆ. ಛಾಯಾ ಹೇಗೆ ಸಜ್ಜನರನ್ನ ರಕ್ಷಣೆ ಮಾಡುತ್ತೋ, ದುರ್ಜನರನ್ನ ತಾಪ ಅಂದ್ರೆ ಸೂರ್ಯಕಿರಣ ತಾಪಗೊಳಿಸುತ್ತೋ, ಹಾಗೆ ಒಬ್ಬನೇ ಎಲ್ಲರನ್ನೂ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬುದನ್ನು ತಿಳಿಸಿಕೊಟ್ಟು ಈ ರೀತಿಯಲ್ಲಿ ಬರ್ತಾ ಇದೆ. ಕೊನೆಗೆ ನಮಗೆ ಏನು ಓದ್ತಾ ಇದ್ದೇವೆ, ಏನು ಕೇಳ್ತಾ ಇದ್ದೇವೆ, ಅದು ಎಲ್ಲಿಗೆ ಸಂಬಂಧ ಅಂದರೆ ಏನು ಹೇಳ್ತಾ ಇದೆ ಇಷ್ಟುವರೆಗೆ, ಸಬ್ಜೆಕ್ಟ್ ಏನು? ಅದು ತಂದ್ರು ಬಿಂಬಾಪರೋಕ್ಷ ಸಂಧಿ ಅಥವಾ ಬಿಂಬೋಪಾಸನ ಸಂಧಿ. ಮಮ ಸ್ವಾಮಿ ಹರಿರನಿತ್ಯಂ ಸರ್ವಸ್ಯ ಪತಿರೇವಚ ಅಂದಾಗ ನನ್ನ ಸ್ವಾಮಿ ಇವನು ಎಲ್ಲ ಕಡೆ ಹೀಗಿದ್ದಾನೆ 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 ಅಂತ ಚಿಂತನೆ ಮಾಡೋದೇ ಬಿಂಬೋಪಾಸನ. ಆ ಬಿಂಬೋಪಾಸನೆಯ ಒಂದು ಮುಖ ಯಾವುದು ಅಂದ್ರೆ ನನ್ನ ಸ್ವಾಮಿಯೇ, ಸೂರ್ಯ ಕಿರಣ ಹೇಗೆ ತಾಪ ಕೊಡುತ್ತೋ ಹಾಗೆ ದುಷ್ಟರಿಗೆ ತಾಪ ಕೊಡುತ್ತಾನೆ. ಹೇಗೆ ನೆಳಲು ವಿಶೇಷವಾಗಿ ರಕ್ಷಣೆ ಮಾಡುತ್ತೋ ತಂಪನ್ನ ಕೊಟ್ಟು ಹಾಗೆ ಸಜ್ಜನರನ್ನ ರಕ್ಷಣೆ ಮಾಡುತ್ತಾಗಿದ್ದಾನೆ ನನ್ನ ಸ್ವಾಮಿ ಅಂತ. ಕೊನೆಗೆ ಕನೆಕ್ಷನ್ ಎಲ್ಲಿಗೆ? ಹೊರಗಿರುವ ಭಗವದ್ ರೂಪಕ್ಕೆ ಮಾತ್ರ ಅಲ್ಲ, ನಮ್ಮ ಹೃದಯದಲ್ಲಿರುವ ಭಗವದ್ ರೂಪಕ್ಕೆ. ಅದನ್ನು ನಾವು ಚಿಂತನೆ ಮಾಡಬೇಕು. ಈ ವಿಧದಿ ಸರ್ವತ್ರ ಲಕ್ಷ್ಮೀ ಭುವನಿತೆಯರ ಕೂಡಿ ತನ್ನ ಕಳಾ ವಿಶೇಷಗಳೆಲ್ಲ ಕಡೆಯಲಿ ತುಂಬಿ ಸೇವ್ಯತಮ ಸೇವಕನು ತಾನೆನಿಸಿ ಮಾಯಾದೇವಿ ರಮಣ ಪ್ರವಿಷ್ಟ ರೂಪವ ಸೇವೆ ಮಾಡ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ. ಈ ರೀತಿಯಲ್ಲಿ ಈ ಹೇಳಿದ ಪ್ರಕಾರ ಅಂದರೆ ಯಾವ ರೀತಿಯಲ್ಲಿ ಇವರೇ ಸ್ವತಂತ್ರ ಮಿಕ್ಕವರು ಅಸ್ವತಂತ್ರರು ಎಂಬ ಪ್ರಕಾರದಿಂದ ಭಗವಂತ ತನ್ನ ಸ್ವಾತಂತ್ರ್ಯ ಶಕ್ತಿಯಿಂದ ಕೂಡಿಕೊಂಡು ಶ್ರೀ ಲಕ್ಷ್ಮೀ ಭೂ ವನಿತೆಯರ ಕೂಡಿ ಶ್ರೀ ಭೂ ದೇವಿಯರಿಂದ ಕೂಡಿಕೊಂಡು ಭಗವಂತ ಏನು ಮಾಡ್ತಾನೆ ಅಂದರೆ ತನ್ನ ಕಲಾ ವಿಶೇಷಗಳು ಎಲ್ಲ ಕಡೆಯಲ್ಲಿ ತುಂಬಿ ತನ್ನದೇ ಆದ ರೂಪಗಳನ್ನ ಎಲ್ಲಾ ಕಡೆಯಲ್ಲಿ ತುಂಬಿರ್ತಾನಂತೆ. ತುಂಬಿದ್ದು ಏನು ಮಾಡುತ್ತಾನೆ? ಸೇವ್ಯತಮ ಸೇವಾ ಮಾಡುವವರು ಸೇವಕರು, ಸೇವಾ ತಗೊಳ್ಳುವವರು ಸೇವ್ಯರು. ಸೇವ್ಯರಲ್ಲಿ ಮೂರು ಭಾಗ, ಸೇವ್ಯ ಸೇವ್ಯತರ ಸೇವ್ಯತಮ. ಸೇವ್ಯರು ಯಾರು? ನಮಗಿಂತ ಉತ್ತಮರಾದ ದೇವತೆಗಳು. ಅದರಲ್ಲಿ ದೇವತೆಗಳಲ್ಲಿ ಮೂರು ವರ್ಗ, ರುಜುಗಣಸ್ಥರು ಒಂದು ವರ್ಗ, ಗರುಡಶೇಷ ರುದ್ರಾದಿಗಳವರೆಗೆ ಅವರ ಪತ್ನಿಯರವರೆಗೆ ಒಂದು ವರ್ಗ, ಇಂದ್ರಾದಿಗಳು ಒಂದು ವರ್ಗ ಅಂತ ಮಾಡುತ್ತಾರೆ. ಈ ಮೂರು ವರ್ಗದಲ್ಲಿ ಸೇವ್ಯರು ಇಂದ್ರಾದಿಗಳು, ಸೇವ್ಯ ತರರು ಗರುಡಾದಿಗಳು, ಸೇವ್ಯ ತಮರು ವಿಶೇಷವಾಗಿ ಯಾರಯ್ಯ ಅಂದ್ರೆ ಮುಖ್ಯ ಪ್ರಾಣದೇವರು ಅಂತ ಜೀವ ವರ್ಗದಲ್ಲಿ. ಹಾಗಾದ್ರೆ ಭಗವಂತ ಅವನನ್ನ ಏನಂತ ಉಪಾಸನೆ ಮಾಡಬೇಕು ಅಂದ್ರೆ ಸೇವ್ಯ ತಮರಿಂದ ಸೇವ್ಯ ತಮ, ಸೇವ್ಯ ತಮರಾದ ನಮಗೆ ಸೇವ್ಯ ತಮರಾದ. ಅಥವಾ ಹಾಗ ಬೇಡಪ್ಪ, ಸೇವ್ಯ ತಮ ಪಟ್ಟಿಗೆ ವಾಯುದೇವರನ್ನು ಸೇರಿಸಿದ್ರೆ ದೇವನಲ್ಲಿ ಸೇರಿಸ್ತೀರಾ? ಅದಕ್ಕೆ ಇಲ್ಲ, ಗರುಡಾದಿಗಳನ್ನೆಲ್ಲ ಸೇವ್ಯ, ಬ್ರಹ್ಮಾದಿಗಳನ್ನ ಸೇವ್ಯ ತರ, ಭಗವಂತನನ್ನ ಸೇವ್ಯ ತಮ ಅಂತಿಟ್ಟುಕೊಳ್ಳಿಯಪ್ಪ. ಯಾರು ಬೇಡ ಅಂದ್ರು, ವಾಯುದೇವರ ಅಂತರ್ಯಾಮಿ ಭಗವಂತ ಸೇವ್ಯ ತಮನಾಗಿದ್ದಾನೆ. ಶ್ರೇಷ್ಠವಾದ ಸೇವಾ ಸ್ವೀಕಾರ ಮಾಡುವವನು. ಅದು ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ, ಮಾಯಾದೇವಿ ರಮಣ ಸೇವಕನು ತಾನೆನಿಸಿ. ಇಲ್ಲಿ ಭಗವಂತನ ಒಂದು ಎರಡು ರೂಪಗಳನ್ನ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಭಗವಂತ ಯಾರು? ಸೇವ್ಯ, ತಾನೇ ಸೇವಾ ಸ್ವೀಕಾರ ಮಾಡುವವ. ಸೇವಕನು ತಾನೆನಿಸಿ ಮಾಯಾದೇವಿ ರಮಣ, ತಾನೇ ಸೇವಕನಾಗೂ ಇದ್ದಾನೆ, ಸೇವೆಯೂ ತಾನೇ ಮಾಡುತ್ತಾ ಇದ್ದಾನೆ. ಹೇಗೆ ಮಾಡುತ್ತಾನೆ ಅಂದ್ರೆ ಹೇಳ್ತಾರೆ, ಒಂದು ರೂಪದಿಂದ ನಿಂತಿದ್ದಾನೆ, ಸೇವೆಯನ್ನು ಸ್ವೀಕಾರ ಮಾಡುತ್ತಿದ್ದಾನೆ. ನಂತರ ಅನೇಕ ತನ್ನ ರೂಪಗಳಿಂದ, ಚಿಕ್ಕ ಚಿಕ್ಕ ರೂಪಗಳಿಂದ ಸ್ವಾಂಶ ಕಳೆಗಳು ಅಂದ್ರು. ಸ್ವಾಂಶ ಕಲೆಗಳು ಅಂದ್ರೆ ಜೀವರಾಶಿಗಳ ಒಳಗೆ, ಹೃದಯದೊಳಗೆ ಬಿಂಬ ಅಂತ ಕರೆಸಿಕೊಂಡಿರುವಂತಹ ತನ್ನ ರೂಪಗಳಿಂದಲೇನೆ ಅಲ್ಲಿದ್ದು ಅವರವರ ಮೂಲಕ ಸೇವೆಯನ್ನ ಮಾಡಿಸ್ತಾನೆ. ಅವರಿಗೆ ಸೇವಕ ಅಂತ ಹೆಸರು ಕೊಡುತ್ತಾನೆ. ಅವರೊಳಗಿದ್ದು ತಾನ ಕೆಲಸ ಮಾಡಿದ್ದಕ್ಕೆ ಸೇವಕ ಅಂತ ಕರೆಸಿಕೊಳ್ಳುತ್ತಾನೆ. ಹಾಗಾದ್ರಿಂದ ಭಗವಂತನಿಗೆ ಸೇವೆಯ ತಮ ಹೌದು, ಸೇವಕ ಹೌದು, ಎರಡೂ ತಾನೇ ಆಗಿದ್ದಾನೆ. ಸೇವಕನು ತಾಯ ತಾನೆನಿಸಿ ಮಾಯಾದೇವಿ ರಮಣ, ಮಾಯಾದೇವಿ ರಮಣನಾಗಿರತಕ್ಕಂಥ ವಾಸುದೇವ ವಿಶೇಷವಾಗಿರತಕ್ಕಂಥ ಪ್ರವಿಷ್ಟ ರೂಪವ ಸೇವೆ ಮಾಡ್ಪ ಶರಣ್ಯ. ಇಲ್ಲಿ ಸ್ವಲ್ಪ ಹೇಳ್ತಾ ಇದ್ದಾರೆ, ಸೇವಕನು ತಾನೆನಿಸಿ ಮಾಯಾದೇವಿ ರಮಣ, ಪ್ರವಿಷ್ಟರೂಪವ ಸೇವೆ ಮಾಡಲ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ ಅಂದರು. ನೋಡಿದಾಗ ಭಗವಂತ ಶ್ರೀಭೂ ಸಮೇತನಾಗಿದ್ದಾನೆ, ಅವನು ಸೇವ್ಯ ತಮನಾಗಿದ್ದಾನೆ, ಅವನೇ ವಿಶೇಷವಾಗಿ ಕಲಾರೂಪಗಳನ್ನು ಅನೇಕ ಅಂಶ ಕಲೆಗಳ ರೂಪಗಳಲ್ಲಿ ಜಗತ್ತಿನಲ್ಲಿ ಪ್ರವಿಷ್ಟನಾಗಿ ಎಲ್ಲ ಕಡೆ ನಿಂತಿದ್ದಾನೆ, ನಿಂತು ಸೇವಕ ಅಂತ ಕರೆಸಿಕೊಂಡಿದ್ದಾನೆ ಎಂದರು. ಅದಕ್ಕಂದ್ರು ತಾ ಸೇವಕನು ತಾನೆನಿಸಿ ಎಂಬುದರಿಗೆ ಅಲ್ಲಿ ನಿಂತೋಯಿತು. ಮಾಯಾದೇವಿ ರಮಣ ಪ್ರವಿಷ್ಟ ರೂಪವ ಸೇವೆ ಮಾಡಲ್ಪ ಅಂದರು. ಇಲ್ಲಿ ಭಗವಂತ ಯಾರು? ಮಾಯಾದೇವಿ ರಮಣ ವಾಸುದೇವ. ಮಾಯಾದೇವಿ ರಮಣ ವಾಸುದೇವನೇ ಸೇವಕ ಅಂತ ಕರೆಸಿಕೊಂಡಿದ್ದಾನೆ ಅಂದರು. ಆವಾಗ ಸ್ವಲ್ಪ ನಾವು ಆಳಕ್ಕೆ ಹೋಗಬೇಕು. ಏನು ಚತುರವಿದ ತನು ಚತುಷ್ಟಯದೋಳ್, ತನು ಚತುಷ್ಟಯದೋಳ್ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ಅಂದರು. ಅಲ್ಲಿ ತನು ಚತುಷ್ಟಯದೋಳ್, ತನು ಚತುಷ್ಟಯದೊಳಗೆ ಶಬ್ದ ಮುಂದೆ ಬರ್ತಾ ಇಲ್ಲ. ಒಂದು ನಿಮಿಷ ಆಗಲ್ಲ. ತನು ಚತುಷ್ಟಯದೋಳ್ ಹೃತ್ಕಮಲಕ್ಕ ಸಿಂಹಾಸನದೋಳ್, ತನು ಚತುಷ್ಟಯದೋಳು ಸಿಂಹ ಹೃತ್ಕಮಲಕ್ಕ ಸಿಂಹಾಸನದೋಳ್ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾ ತನಗೆ ತಾನೇ ಸೇವ್ಯ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗೆ ಅನವರತ ನೆನೆಸಿದ್ದು ಸೇವೆಯ ಕೊಂಬನವರಂತೆ. ಈ ಒಂದು ಪದ್ಯದ ಅರ್ಥ ಮತ್ತು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ತನು ಚತುಷ್ಟಯದೊಳಗೆ ಅಂದರೆ ಯಾವುದು? ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಅದರಲ್ಲಿ ಸ್ವರೂಪ ದೇಹದಲ್ಲಿ ಅನಿರುದ್ಧ ರೂಪದಿಂದ, ಲಿಂಗದೇಹದಲ್ಲಿ ಪ್ರದ್ಯುಮ್ನ ರೂಪದಿಂದ, ಅನಿರುದ್ಧ ದೇಹದಲ್ಲಿ ವಾಸುದೇವ ರೂಪದಿಂದ, ಸಂಕರ್ಷಣ ರೂಪದಿಂದ, ಸ್ಥೂಲ ದೇಹದಲ್ಲಿ ವಾಸುದೇವ ರೂಪದಿಂದ. ಆ ರೂಪಗಳು ಬೇರೆ. ಇಲ್ಲಿ ಅಲ್ಲಿ ಹೇಳಿದ್ದು ತನು ಚತುಷ್ಟಯದೋಳ್ ಹೃತ್ಕಮಲಾಕ್ಯ ಸಿಂಹಾಸನದೋಳ್ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ. ಅಲ್ಲಿ ಸ್ವರೂಪ ದೇಹದೊಳಗೆ ಅನಿರುದ್ಧ, ಲಿಂಗದೇಹದಲ್ಲಿ ಪ್ರದ್ಯುಮ್ನ, ಅನಿರುದ್ಧ ದೇಹದಲ್ಲಿ ಸಂಕರ್ಷಣ, ಸ್ಥೂಲ ದೇಹದಲ್ಲಿ ವಾಸುದೇವ ಇದ್ದಾರೆ. ಇದರೊಳಗೆ ನೋಡಿ, ಹೊರಗೆ ಭಗವದ್ ರೂಪವಿದೆ, ಇದು ಪುರುಷ ನಾಮಕ ಭಗವಂತ, ಶ್ರೀಭೂ ಸಮೇತ ಭಗವಂತ. ಆತನಿಂದ ಬಂದ ಚಿಕ್ಕ 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 ರೂಪಗಳೇ ಎಲ್ಲರ ಹೃದಯದಲ್ಲಿ ಬಿಂಬಮೂರ್ತಿಯಾಗಿ ನಿಂತಿದ್ದಾನೆ ಭಗವಂತ. ಆತನ ಸ್ವಾಂಶ ಕಳೆಗಳೇ, ಆ ಅಂಶ ಕಳೆಗಳ ಹೆಸರೇನು? ಪ್ರತಿಯೊಬ್ಬರ ಹೃದಯದಲ್ಲಿ ವಾಸುದೇವ ಹೌದಲ್ಲ? ಸೂರ ಶರೀರದಲ್ಲಿ ಯಾವ ರೂಪ? ವಾಸುದೇವ. ಈ ವಾಸುದೇವ ಅವನು ಸೇವಕನೂ ಹೌದು, ಸೇವ್ಯನೂ ಹೌದು. ಯಾಕೆ ಅಂದರೆ ತಾನು ಇಲ್ಲಿ ವಾಸುದೇವ ರೂಪದಿಂದ ಇದ್ದು ಮೂಲ ರೂಪದ ಸೇವಾ ಇವನಿಂದ ಮಾಡಿಸ್ತಾನೆ. ಆದ್ದರಿಂದ ನಾವು ದೇವರ ಸೇವಕರು, ನಮ್ಮೊಳಗಿರುವ ದೇವರಿಗೇನು ಹೆಸರು? ಸೇವಕ ಅಂತಲೇ ಹೆಸರು. ನಮ್ಮ ಮೂಲಕ ಮೂಲ ರೂಪದ ಸೇವೆಯನ್ನು ಮಾಡಿಸ್ತಾನೆ ಇಲ್ಲಿರುವ ರೂಪ, ಆದ್ದರಿಂದ ಸೇವಕ ಅಂತ ಕರೆಸಿಕೊಂಡಿದ್ದಾನೆ. ಹಾಗೆ ಈತನಿಂದ ಹೊರಟಂತ ಅನೇಕ ರೂಪಗಳು ಶರೀರದಲ್ಲಿ ವ್ಯಾಪಿಸಿವೆ. ಅಲ್ಲಿರತಕ್ಕಂಥ ಎಲ್ಲಾ ದೇವತೆಗಳು ಹೃದಯದಲ್ಲಿ ನಿಂತಿರುವಂತಹ ಭಗವಂತನ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಹೃದಯದಲ್ಲಿರುವ ಭಗವಂತನ ಸೇವಾ ಇಲ್ಲಿರೋ ದೇವತೆಗಳು ಎಲ್ಲರೂ ಮಾಡುತ್ತಾ ಇದ್ದಾರೆ. ಆ ಮಾಡುತ್ತಾ ಇದ್ರೆ ಅವರೊಳಗಿರೋ ರೂಪಗಳು ಯಾವುದು? ಸೇವಕ. ಇಲ್ಲಿರೋ ಹೃದಯದಲ್ಲಿರೋ ರೂಪ ಸೇವ್ಯ, ಸೇವ್ಯ ಸೇವಕ ಅಂತಿದ್ದಾನೆ. ತಾನು ಈ ಶರೀರದೊಳಗಿರುವಂತಹ ಎಲ್ಲ ಭಗವದ್ ರೂಪಗಳಿಗೆ ಸೇವ್ಯ, ಈ ಶರೀರದೊಳಗಿರುವ ಎಲ್ಲ ಭಗವದ್ ರೂಪಗಳು ಸೇವಕ. ಈ ರೂಪ ಇಲ್ಲಿ ಸೇವ್ಯ, ಹೊರಗಿರುವ ಭಗವದ್ ರೂಪಕ್ಕೆ ಸೇವಕ. ಹೌದಾ? ತಾನೇ ಸೇವ್ಯ ಸೇವಕ ನೆನೆಸಿ. ಇಂಥ ರೂಪ ಏನದು? ಪ್ರವಿಷ್ಟ ರೂಪ. ಪ್ರವಿಷ್ಟ ರೂಪ ಅಂದ್ರೆ ಜೀವರೊಳಗೆ ಪ್ರವೇಶ ಮಾಡಿದ ರೂಪ. ಹೇಳ್ತಾರೆ, ಮಾಯಾದೇವಿ ರಮಣ ಪ್ರವಿಷ್ಟ ರೂಪವ, ವಿಶೇಷವಾದ ಭಗವದ್ ರೂಪವನ್ನ ಸೇವೆ ಮಾಡಲ್ಪ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರವಿಷ್ಟ ರೂಪ ಅಂಬೋದಕ್ಕೇನಾದ್ರೂ ಅರ್ಥ ಇದೆಯಾ? ಪ್ರವಿಷ್ಟ ರೂಪವ ಸೇವೆ ಮಾಡಲ್ಪ ಅಂದ್ರು. ಈ ಮಾಯಾದೇವಿ ರಮಣ ಪ್ರವಿಷ್ಟ ರೂಪವ ಸೇವೆ ಮಾಡಲ್ಪ ಅಂದ್ರೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ, ತತ್ಸೃಷ್ಟ ತದೇವಾನುಪ್ರಾವಿಶತ್ ತದನು ಪ್ರವಿಶ್ಯ ಸಚ್ಚತ್ಯಚ್ಚಾಭವತ್. ಬ್ರಹ್ಮಾಂಡವನ್ನ ತತ್ಸೃಷ್ಟ, ಜಗತ್ತನ್ನು ಸೃಷ್ಟ, ತದನು ಪ್ರವಿಶ್ಯ ಅದರೊಳಗೆ ಪ್ರವೇಶ ಮಾಡಿದ. ಅದಕ್ಕೆ ಪುರುಷ ರೂಪತ್ರಯ, ಪುರಾತನ ಪುರುಷ, ಪುರುಷೋತ್ತಮ, ಕ್ಷರಾಕ್ಷರ ಪುರುಷ, ಪೂಜಿತ ಪಾದ, ಪುರುಷನಾಮಕನಾಗಿ ಜಗತ್ತಿನಲ್ಲಿ ಪ್ರವೇಶ ಮಾಡಿದ. ವಾಸುದೇವ ನಾಮಕನಾಗಿ ಹೃದಯದೊಳಗಿದ್ದುಕೊಂಡು ಯಾವ ಭಗವದ್ ರೂಪವನ್ನ ಉಪಾಸನೆ ಮಾಡಿಸ್ತಾನೆ, ತಾನು ಸೇವಕ ಅಂತ ಕರೆಸಿಕೊಳ್ತಾನೆ ಅಂದ್ರೆ ಸೇವ್ಯ ರೂಪ ಯಾವುದು ಅಂದ್ರೆ ಬ್ರಹ್ಮಾಂಡದಲ್ಲಿ ಪ್ರವಿಷ್ಟ ರೂಪ, ಪುರುಷ ನಾಮಕನಾಗಿ ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಿದ. ಬ್ರಹ್ಮಾಂಡ ಸೃಷ್ಟಿ ಮಾಡಿ ಪುರುಷ ನಾಮಕನಾಗಿ ಇಡೀ ಬ್ರಹ್ಮಾಂಡದೊಳಗೆ ಬ್ರಹ್ಮಾದಿ ದೇವತೆಗಳಿಂದ ಕೂಡಿಕೊಂಡು ಪ್ರವೇಶ ಮಾಡಿದ ಅಂತ ಹೇಳಿದ. ಯಾವ ರೂಪವಿದೆ? ಇಡೀ ಬ್ರಹ್ಮಾಂಡವನ್ನು ಆವರಿಸಿ ನಿಂತ ರೂಪ, ಆ ರೂಪವನ್ನ ಸೇವೆ ಮಾಡಲ್ಪ. ಯಾರು ಸೇವೆ ಮಾಡೋದು ಅಂದ್ರೆ ನಮ್ಮೊಳಗಿರುವ ವಾಸುದೇವ, ಮಾಯಾರಮಣ ವಾಸುದೇವ. ನಮ್ಮೊಳಗಿರುವ ಮಾಯಾಪತಿ ವಾಸುದೇವ. ಅರ್ಥ ಆಗಿಲ್ವಾ? ಸಂಶಯ ಬಂತ? ಹೌದು. ನೀವು ಇವಾಗ ಯಾವ ರೂಪವನ್ನು ಚಿಂತನೆ ಮಾಡಬೇಕು? ನಾವು ಯಾವ ರೂಪವನ್ನು ಚಿಂತನೆ ಮಾಡಬೇಕು? ಹೊರಗಿರೋ ರೂಪವನ್ನ. ಹೌದಾ? ಸೂರ್ಯಾಂತರ್ಗತನಾಗಿ ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡಿ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡತಕ್ಕ ಭಗವದ್ ರೂಪವೇನಿದೆ, ಆ ರೂಪವನ್ನೇ ನಾವು ಯಜ್ಞ ಯಾಗಾದಿಗಳಿಂದ ಪೂಜಾ ಮಾಡಿ ಸೇವಾ ಮಾಡೋದು. ಹೌದಾ? ಸೇವಾ ಮಾಡಿ ಪೂಜಾ ಮಾಡೋದು. ಇವನೇ ಅಲ್ಲಿದ್ದಾನೆ ಅಂತ ತಿಳಿದು ಮಾಡೋದು. ಹೌದು. ಆದರೆ ಭಗವದ್ ರೂಪವನ್ನು ಎಲ್ಲಿ ಚಿಂತನೆ ಮಾಡಬೇಕು? ಬ್ರಹ್ಮಾಂಡಾಧಾರವಾದ ಭಗವದ್ ರೂಪ ಚಿಂತನೆ ಮಾಡುತ್ತೀವಿ. ಅಲ್ಲಿ ಹೇಳುತ್ತಾರೆ ಏನು, ಇದನ್ನ ನಿರ್ಣಯ ಮಾಡೋದು ಹೇಗೆ? ಜೀವದಿಂದ ಜೀವರಿಂದ ಆದಂಥ ಕರ್ಮ, ಜೀವರಿಂದ ಆದಂಥ ಕರ್ಮ, ಈ ಕರ್ಮ ದೇವರಿಗೆ ಅನ್ನ. ಅರ್ಥ ಆಯ್ತಾ? ಜೀವರು ಮಾಡಿದ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳು ಭಗವಂತನಿಗೆ ಅನ್ನ. ಯಾವ ರೂಪಕ್ಕೆ ಅನ್ನ ಅಂದ್ರು? ಈ ಕರ್ಮಗಳು ಮಾಡಿಸಿದ್ದು ಹೃದಯದೊಳಗಿರುವ ವಾಸುದೇವ, ಸತ್ಯವಾ? ಮತ್ತೆ ಆ ಕರ್ಮ ರೂಪ ಅನ್ನವನ್ನ ಸ್ವೀಕಾರ ಮಾಡೋದು ಯಾರು? ಅಲ್ಲ. ಅದನ್ನೇ ಚತುರ್ದಶಿಯಲ್ಲಿ ಭಿಕ್ಷಾಟನ ಪ್ರಕರಣದಲ್ಲಿ ಹೇಳುತ್ತಾರೆ. ಏನು? ಎಲ್ಲಾ ಜೀವರಾಶಿಗಳು ಅವರು ಮಾಡಿದ ಕರ್ಮಗಳನ್ನ ದೇವತೆಗಳು, ನಾಲ್ಕು ರೀತಿಯಾದ ದೇವತೆಗಳು ಸ್ವೀಕಾರ ಮಾಡಿ ವಾಯುದೇವರಿಗೆ ಕೊಟ್ಟರೆ, ನಮ್ಮ ದೇಹದಲ್ಲೂ ನಾಲ್ಕು ರೀತಿ ದೇವತೆಗಳು, ಹೊರಗೆ ನಾಲ್ಕು ರೀತಿ ದೇವತೆಗಳು, ಆಯಾ ಜೀವರ ವೈಯಕ್ತಿಕ ಕರ್ಮ, ಹೊರಗಿನ ಕರ್ಮ ಎರಡನ್ನು ಸ್ವೀಕಾರ ಮಾಡಿ ಹೊರಗಿನ ರೂಪಗಳು ಹೊರಗಿರುವ ವಾಯುದೇವರಿಗೆ ಕೊಟ್ಟರೆ ಆ ಕರ್ಮವನ್ನು, ಈ ಇಲ್ಲಿರುವ ಎಲ್ಲ ರೂಪಗಳು ಇಲ್ಲಿರುವ ವಾಯುದೇವರಿಗೆ ಕೊಟ್ಟರೆ ಆ ಎರಡು ವಾಯುದೇವರ ರೂಪಗಳು ಹೊರಗಿರತಕ್ಕಂಥ ವಿರಾಟ್ ರೂಪಿ ಭಗವಂತನಿಗೆ ಕೊಟ್ಟರೆ ಆತ ದಶದಿಕ್ಕಿನಲ್ಲಿ ನಿಂತ ಎಲ್ಲಾ ದೇವತೆಗಳು ಕೊಟ್ಟ ಸರ್ವ ಜೀವಿಗಳ ಕರ್ಮ ಅನ್ನವಾಗಿ ಸ್ವೀಕಾರ ಮಾಡತಾನೆ. ಇದರ್ಥ ಆಯಿತು. ಅದರಿಂದ ಸೇವ್ಯ ಯಾರು? ವಿರಾಟ್ ರೂಪಿ ಎಲ್ಲರಿಂದ ಸೇವ್ಯ. ಇದರಲ್ಲಿ ಸೇವಕ ಯಾರು? ಅವನೇ ವಾಸುದೇವ ನಾಮಕನಾಗಿ ನಮ್ಮೊಳಗಿದ್ದು ಕರ್ಮಗಳನ್ನು ಮಾಡಿಸಿ ಅದರ ಮೂಲಕ ಅವನ ಸೇವಾ ಮಾಡಿಸ್ತಾ ಇದ್ದಾನೆ. ಹೌದಾ? ಹಾಗಾದರೆ ಈ ಬ್ರಹ್ಮಾಂಡದೊಳಗೆ ಪ್ರವಿಷ್ಟ ರೂಪ ಅಂದ್ರೆ ಯಾವುದು? ವಿರಾಟ್ ರೂಪ. ಆ ಪ್ರವಿಷ್ಟ ರೂಪವ ಮಾಯಾದೇವಿ ರಮಣ ಸೇವೆ ಮಾಡ್ಪ. ನಮ್ಮ ಒಳಗಿರುವ ಭಗವದ್ ರೂಪ ಇದು ಸಾಂಶ ಕಲ, ಅವನದ್ದೇ ಚಿಕ್ಕ ಚಿಕ್ಕ ಕಲ, ಅದು ಎಲ್ಲ ಜೀವರಾಶಿಗಳಲ್ಲಿ ನಿಂತು ಇಷ್ಟು ಬ್ರಹ್ಮಾಂಡ. ಬ್ರಹ್ಮಾಂಡದಲ್ಲಿ ವಿರಾಟ್ ರೂಪ ಪುರುಷ ರೂಪ, ಆತನದ್ದೇ ಚಿಕ್ಕ ಚಿಕ್ಕ ರೂಪಗಳು ಜೀವರಾಶಿಗಳಲ್ಲಿ ಇವೆ. ಆ ರೂಪಗಳು ಹೃದಯದಲ್ಲಿ ವಾಸುದೇವ ಅಂತ ಕರೆಸಿಕೊಂಡಿವೆ. ಆ ಭಗವದ್ ರೂಪಗಳು ಜೀವರಾಶಿಯಿಂದ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನು ಮಾಡಿಸುತ್ತೆ. ಆ ಮಾಡಿಸಿದ ಮೇಲೆ ವಾಸುದೇವ ನಾಮಕ ಭಗವಂತ ಆ ಕರ್ಮಗಳನ್ನು ವಿರಾಟ್ ರೂಪಿ ಹರಿಗೆ ಅನ್ನ ಅಂತ ಅರ್ಪಣೆ ಮಾಡಿಸ್ತಾನೆ. ಹಾಗಾದರೆ ಇಲ್ಲಿ ಸೇವಕನಾದ ಜೀವನೊಳಗಿದ್ದು ಸೇವಕ ಅಂತ ಕರೆಸಿಕೊಂಡವ ವಾಸುದೇವ. ಆ ಪೂಜೆಯನ್ನ ಸ್ವೀಕಾರ ಮಾಡಿ ಸೇವ್ಯ ಅಂತ ಕರೆಸಿಕೊಂಡವ ವಿರಾಟ್ ರೂಪಿ ಭಗವಂತ. ಅದರಿಂದ ಹೇಳ್ತ ನೋಡಿ ಸ್ಪಷ್ಟವಾಗಿ, ಮಾಯಾದೇವಿ ರಮಣ ಸೇವಕನು ತಾನೆನಿಸಿ ಪ್ರವಿಷ್ಟ ರೂಪವ ಸೇವೆ ಮಾಡ್ಪ. ಏನಾದ್ರಲ್ಲಿ ಕನ್ಫ್ಯೂಷನ್ ಇದೆಯಾ? ಏ ವಿರಾಟ್ ರೂಪವ ಅದು ಅರ್ಥ ಆಗಬೇಕಷ್ಟೇ. ವಿರಾಟ್ ರೂಪದ ಕಲ್ಪನೆ ಬಾರದಿದ್ದರೆ ಇವನೇ ಕರ್ಮ ಮಾಡಿಸಿ ಸ್ವೀಕಾರ ಮಾಡೋದ್ಯಾರು? ವಾಸುದೇವನೇ ಸ್ವೀಕಾರ ಮಾಡುತ್ತಾನೆ ಎಂಬುದು ಬಂದಾಗ ಗಜಿಬಿಜಿ ಗಜಿಬಿಜಿ ಆಗ್ತಾ ಬರುತ್ತೆ. ಅದಕ್ಕೆ ಪ್ರವಿಷ್ಟ ರೂಪವ ಅಂತ ತಿಳಿಸಿಕೊಡತಾ ಇದ್ದಾರೆ. ಆದ್ದರಿಂದ ಅಂದರೆ ಇಲ್ಲಿ ಒಟ್ಟಾರೆ ಭಗವದ್ ರೂಪಗಳೆಷ್ಟು? ಎರಡಾಯಿತು. ಸೇವ್ಯ ರೂಪ, ಸೇವಕ ರೂಪ. ಆದ್ದರಿಂದ ನಾವು ಭಗವಂತನ ಸೇವಾ ಮಾಡಬೇಕಾದರೆ ಸೇವಕ ಅಂತ ಕರೆಸಿಕೊಂಡ ಭಗವದ್ ರೂಪ ನಮ್ಮಿಂದ ಮಾಡಿಸ್ಬೇಕು. ಮಾಡಿಸಿ ಅವನೇ ಅದನ್ನು ಸ್ವೀಕಾರ ಮಾಡಬೇಕು, ಇಲ್ಲದಿದ್ದರೆ ಸಾಧ್ಯವಿಲ್ಲ ಅದು ಹೇಳ್ತಾರೆ. ಅದರಿಂದ ಹಾಗಾದರೆ ನಾವು ಸೇವಾ ಮಾಡಬೇಕು ಭಗವಂತನದ್ದು, ಅವನ ಕುರಿತು ತಿಳ್ಕೋಬೇಕು, ಎಲ್ಲ ಮಾಡಬೇಕು. ಹಾಗಾದರೆ ಅದೆಲ್ಲ ಮಾಡಿಸೋದು ಯಾರು? ನಮ್ಮೊಳಗಿರುವ ವಾಸುದೇವ. ಅವನು ಮಾಡಿಸ್ತಾ ಇಲ್ಲ. ಯಾಕೆ ಮಾಡಿಸ್ತಾ ಇಲ್ಲ ಅಂದರೆ ನಾವು ಪೂರ್ಣ ಶರಣಾಗತರಾಗಲಿಲ್ಲ. ಅವನ ಪಾಡಿಗೆ ಅವನಿದ್ದಾನೆ. ಸರಿ, ನಿಮ್ಮ ನಾವೇನು ನಮ್ಮ ಪಾಡಿಗೆ ನಾವು ಸ್ವತಂತ್ರರಂತೆ ನಾವಿದ್ದೀವಿ. ಈ ದೇವರಿಂದ ನಮಗೇನಾಗಬೇಕು ಎಂಬ ರೀತಿಯಲ್ಲಿ ನಮ್ಮ ಪಾಡು ನಾವಿದ್ದೇವೆ. ಅದಕ್ಕೆ ದೇವರನ್ನು ನೋಡಿ, ಸ್ವಾಮಿ ನೀನು ಬಿಟ್ಟರೆ ಇದನ್ನು ಮಾಡಿಸೋರು ಯಾರಿಲ್ಲವೋ ಅಂತ ನಾವು ಶರಣಾಗತರಾದರೆ ಅವ ರಕ್ಷಣೆ ಮಾಡುತ್ತಾನೆ. ಅದಕ್ಕಂದ್ರು ನಾವು ಶರಣಾಗತರಾದರೆ ಅವನು ಶರಣನ್ನು ಕೊಡ್ತಾನ? ಅಂದರೆ ಖಚಿತವಾಗಿ ನಮ್ಮನ್ನು ಹತ್ತಿರ ಇಟ್ಟುಕೊಂಡು ಮಾಡಿಸ್ತಾನ ಈ ವಾಸುದೇವ? ಅಂದರೆ ಶರಣ್ಯ, ಇವನು ಶರಣ್ಯ. ಹೌದಾ? ಇವಾಗ ಕೊಟ್ಟು ನಾಳೆ ಮಾಡಿಸ್ತೇವೆ ಇದ್ರೆ ಖುಷಿ ಬಂದಂತೆ ಮಾಡಿಬಿಟ್ರೆ ಶಾಶ್ವತ ಅಲ್ಲ. ಅವನು ಶಾಶ್ವತವಾಗಿ ನಾವು ಶರಣ್ಯ ಅಂದ್ರೆ ಶರಣ್ಯನಾಗಿರ್ತಾನೆ ಎಂಬುದರಲ್ಲಿ ಏನು ರೀಸನ್? ನಾವೇ ಇರಲ್ಲ. ನಾವು ಇವತ್ತು ಚೆನ್ನಾಗಿರ್ತೀವಿ, ನಾಳೆ ಚೆನ್ನಾಗಿರಲ್ಲ. ನಾವು ಇವತ್ತು ನಗ್ತಾ ಇರ್ತೀವಿ, ನಾಳೆ ಇರಲ್ಲ. ಮತ್ತೆ ಅವನ್ಯಾಕೆ ನಮಗೆ ಅವನು ಸದಾ ಇರಬೇಕಾದ್ರೆ ಏನಾದ್ರೂ ರೀಸನ್ ಇರಬೇಕಲ್ಲ. ಕಾಂಟ್ಯಾಕ್ಟ್ ಇದ್ರೆ ದುಡ್ಡು ರೀಸನ್, ಇಬ್ಬರು ನಗ್ನಗ್ತಾ ಮಾತಾಡಿಸ್ಲಿಕ್ಕೆ ಕಾರಣ ದುಡ್ಡು ರೀಸನ್. ದುಡ್ಡು ಕೊಡ್ತಾನೆ, ಅವ್ನು ತಗೊಳ್ತಾನೆ, ಅವ್ನು ಕೆಲಸ ಮಾಡ್ತಾನೆ. ಅದರಿಂದ ಬೆಳಿಗ್ಗೆದ ಕೂಡಲೇ ಗುಡ್ ಮಾರ್ನಿಂಗ್ ಅಂತಾರೆ, ಶೇಕ್ ಹ್ಯಾಂಡ್ ಕೊಡ್ತಾರೆ, ನಗ್ನಗ್ತಾ ಮಾತಾಡ್ತಾರೆ, ಪ್ಲೀಸ್ ಅಂತ ಹೇಳ್ತಾರೆ, ಎಲ್ಲ ಇರುತ್ತೆ. ಇದ ಮೆಕ್ಯಾನಿಕಲ್. ಆ ಥರ ದೇವರಿಗೆ ನಮಗೆ ಮಧ್ಯೆ ಏನಾದ್ರೂ ಇದೆಯಾ ಅಂದ್ರೆ ಏನೂ ಇಲ್ಲ. ಕರುಣಿ ಶರಣ್ಯ ಶಾಶ್ವತ ಕರುಣಿ ಅಲ್ಲ. ಅವನು ಕರುಣ ಇವತ್ತಿರುತ್ತೆ, ನಾಳೆ ಹೋದ್ರೆ ನಮ್ಗೆ ಗೊತ್ತೇನಪ್ಪ. ಶಾಶ್ವತ ಕರುಣಿ ಯಾರು ವಿಶೇಷವಾಗಿ ಶರಣಾಗತರಾಗ್ತಾರೆ ಅವರಿಗೆ ಶಾಶ್ವತ ಕರುಣೆ. ಅವಾಗಂದ್ರು ನಾವು ಶಾಶ್ವತ ಕರುಣಿಗಳಲ್ಲ, ಅವನು ಶಾಶ್ವತ ಕರುಣೆ, ಪರ್ಮನೆಂಟ್ ಆಗಿ ಕರುಣೆ ತೋರಿಸ್ತಾನೆ. ಅದ್ಯಾಕ್ರಿ ಅವನು ಪರ್ಮನೆಂಟ್ ಆಗಿ ಕರುಣೆ ತೋರಿಸ್ತಾನೆ? ಅವನು ಅಂದ್ರೆ ನಾವ್ಯಾಕೆ ತೋರಿಸಲ್ಲ, ಅವನ್ಯಾಕೆ ತೋರಿಸ್ತಾನೆ? ಅದಕ್ಕೆ ಕಾರಣ ಹೇಳಿದ್ರು, ಕಮಲಾಕ್ಷ ಅಂದ್ರು, ಅವನ ಕಣ್ಣುಗಳು ಕಮಲದಂತೆ. ಅಯ್ಯೋ ರಾಮ, ಕಣ್ಣುಗಳು ಶೇಪ್ ಚೇಂಜ್ ಆಗಿದ್ರೆ ಸಾಕ? ಯಾವುದರ ಮೇಲೂ ಅಂಟಿಲ್ಲ, ಅಂದರೆ ನಮ್ಮಿಂದ ಏನೂ ಅಪೇಕ್ಷಾ ಮಾಡದೆ ಕೊನೆಗೆ ನಮ್ಮಿಂದ ಆಗುವ ಸ್ತೋತ್ರ ಪಾಠ ಮಂತ್ರ ಶರಣಾಗತಿ ನೀನೇ ಗತಿ ಅಂತ ಏನೇನು ಬೀಳುತ್ತೀವಲ್ಲ ಅವಾಗ ಅಹಂಕಾರ ಬಿದ್ದರು ಅನ್ನುವ ಸಂತೋಷ, ಇದ್ಯಾವುದು ಇಲ್ಲದ ಮಹಾಕರುಣಿ, ಶಾಶ್ವತ ಕರುಣಿ, ಕಮಲಾಕ್ಷ, ಅಸಂಗ ಅಂತ ಭಗವಂತನ. ಇದೇನಿದು? ಬಿಂಬರ ಉಪಾಸನ. ನನ್ನ ಸ್ವಾಮಿ ಸರ್ವತ್ರ ವ್ಯಾಪ್ತ, ನನ್ನ ಸ್ವಾಮಿ ಶ್ರೀಭೂ ಸಮೇತನಾಗಿ ಸರ್ವತ್ರ ವ್ಯಾಪ್ತನಾಗಿ ಸೇವೆಯನ್ನ ತಗೊಳ್ಳೋನಾಗಿದ್ದಾನೆ, ಹಾಗೆ ಸೇವೆಯನ್ನ ಮಾಡಿಸುವವನೂ ಆಗಿದ್ದ. ನಮಗೇನೋ ಬೇಕು, ನಮಗೇನೋ ಬೇಕು, ಪಕ್ಕ ಮನೆಯವರ ಹತ್ರ ನಮಗೇನೋ ಬೇಕು, ಅವರ ಹತ್ರ ನಮಗೆ ಬೇಕಾಗಿದ್ದಿದೆ. ನೋಡಿ, ಪಕ್ಕ ಮನೆಯವರ ಹತ್ರ ನಮಗೆ ಬೇಕಾಗಿದ್ದಿದೆ, ಅವರಿಗೆ ಬೇಕಾಗಿದ್ದು ನಮ್ಮ ಹತ್ರ ಏನಿಲ್ಲ, ಅವರಿಗೆ ಬೇಕಾಗಿದ್ದು ನಮ್ಮ ಹತ್ರ ಏನೂ ಇಲ್ಲ. ಆದರೆ ನಾವು ಏನಾದರೂ ಕೊಟ್ಟರೆ ಹೊರತು ಅವರು ಕೊಡಲಿಕ್ಕಿಲ್ಲ, ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಏನು ಬುದ್ಧಿಯೇ ಇಲ್ಲ? ಏನು ನಮ್ಮ ಹತ್ರ ಇದ್ದದ್ದನ್ನಾದರೂ ಕೊಡಬೇಕೆಂಬ ಬುದ್ಧಿ ಇಲ್ಲ, ಅದರೊಳಗೆ ಜಿಪುಣತನ. ಇಷ್ಟಿದ್ದಾಗ ಆ ಪಕ್ಕದಲ್ಲಿದ್ದವರು, ಅಯ್ಯೋ ಇವರಿಗೆ ನಮಗೆ ಬೇಕಾಗಿದ್ದು ಕೊಡ್ಲಿಕ್ಕೆ ಇವರ ಹತ್ರ ಏನೂ ಇಲ್ಲ, ಇದ್ದದ್ದನ್ನಾದರೂ ಕೊಟ್ಟು ನಮಗೆ ಬೇಕಾಗಿದ್ದು ತಗೊಳ್ಳೋಣ ಅಂದ್ರೆ ಅದಕ್ಕೂ ಬುದ್ಧಿ ಇಲ್ಲ, ಅದಕ್ಕೆ ಇನ್ನೊಬ್ಬರ ಮೂಲಕ ಹೇಳಿ ಕಳಿಸಿ, ಅವರೇ ಇನ್ನೊಬ್ಬರ ಮೂಲಕ ತಮಗೆ ನಮಗೂ ಅವರಿಗೂ ಗೊತ್ತಿದ್ದ ಮಧ್ಯವರ್ತಿಯ ಮೂಲಕ ಹೇಳಿ ಕಳಿಸಿ, ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿದರೆ ಅವಾಗ ನೋಡಿ ಅವರ ಹತ್ರ ಬೇಕಾದಷ್ಟು ಬಿದ್ದಿದೆ, ನಿಮ್ಮ ಹತ್ರ ಇರೋದು ಇದೆ, ಅವರ ಹತ್ರ ಇರೋದು ಇದೆ, ನಿಮಗೆ ಬೇಕಾದ್ದು ಇದೆ, ಅವರಿಗೆ ಅದು ಯಾವುದು ಬೇಡ, ಅದ ಅವರಿಗೆ ಯಾವುದು ಬೇಡ, ನೀವು ನಿಮ್ಮ ಹತ್ರ ಇದ್ದದ್ದು ಅವರಿಗೆ ಬೇಡದ್ದು ಕೊಟ್ಟರೆ ನಿಮ್ಮ ಬುದ್ಧಿಯನ್ನು ನೋಡಿ ನಿಮಗೆ ಬೇಕಾಗಿದ್ದೇ ಅವರ ಹತ್ರ ಇರೋದ ಕೊಡ್ತಾರೆ ಅಂತ ಅವ್ರು ಹೇಳಿದರೆ ನಮಗೆ ಬುದ್ಧಿ ಬಂದು ನಾವು ಹೋದರೆ ಆ ಹೋಗುವಾಗ ಅವರ ಹತ್ರ ಹೋಗಲಿಕ್ಕಾಗದಿದ್ದರೆ ಅವರೇ ಇಳಿದು ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮ ಕೈಯಲ್ಲಿದ್ದದ್ದು ತಗೊಂಡು ಅವರ ಹತ್ರದೆಲ್ಲ ಕೊಟ್ಟು ಒಳ್ಳೇದಪ್ಪ ಅಂತ ಹೇಳಿ ಕಳಿಸಿದರೆ ಹೇಗೋ ಹಾಗೆ ಭಗವಂತ ವಾಯುದೇವರನ್ನ ನಮ್ಮ ಹತ್ರ ಕಳಿಸಿ ಬುದ್ಧಿ ಇಲ್ಲದ ನಮಗೆ ಬುದ್ಧಿ ಹೇಳಿಕೊಟ್ಟು ತಾನೇ ಕೊಟ್ಟ ವಸ್ತುವನ್ನ ಕೊಡುವ ಬುದ್ಧಿ ಕೊಟ್ಟು ತಾನೇ ಸ್ವೀಕಾರ ಮಾಡಿ ನಮಗೆ ಬೇಕಾದನ್ನು ಕೊಡ್ತಾನೆ. ಯಾವ ಪ್ರಯೋಜನವೂ ಇಲ್ಲದೆ ಕೊನೆಗೆ ನಮಗೆ ಇನ್ನೊಬ್ಬರು ಏನು ಮಾಡಿದಾಗಿದ್ರು ಅವರು ತಲೆ ಗಗ್ಸಿದ್ರೆ ಸಾಕು ನಮಗೆ, ಅವರು ತಲೆ ಗಗ್ಸಿದ್ರೆ ಮುಗೋಯ್ತು, ಏನೋ ಖುಷಿ. ಅದು ದೇವರಿಗಿಲ್ಲ, ಅಹಂಕಾರ ಇಲ್ಲ, ಅದಕ್ಕೆ ಅಹಂಕಾರ ರಹಿತ ಅಂತ ಭಗವಂತನ ಸ್ತೋತ್ರ ಮಾಡುತ್ತಾರೆ. ಇಂಥ ಶುದ್ಧನ ಅನುಭವ ಭಗವಂತ. ಅದಕ್ಕೆ ಶಾಶ್ವತ ಕರುಣಿ ಕಮಲಾಕ್ಷ ಅಹಂಕಾರಾದಿ ದೋಷರಹಿತ ಅಂತ ಸ್ತೋತ್ರ ಮಾಡುತ್ತಾರೆ. ಪ್ರಣವ ಕಾರಣ ಕರಯ ಪ್ರತಿಪದ್ಯನು ಪರಾತ್ಪರ ಚೇತನಾಚೇತನ ವಿಲಕ್ಷಣನು ಅನಂತ ಸತ್ಕಲ್ಯಾಣ ಗುಣಪೂರ್ಣ ಅನುಪಮ ಅನುಪಮನುಪಾಸಿತ ಗುಣೋದಧಿ ಅನಘಾಜಿತಾನಂತ ನಿಷ್ಕಿಂಚನ ಜನಪ್ರಿಯ ನಿರ್ವಿಕಾರ ನಿರಾಶ್ರಯ ವ್ಯಕ್ತ. ಭಗವಂತ ಹೇಗಿದ್ದಾನಪ್ಪ ಅಂದ್ರೆ ಹೇಳ್ತಾ ಇದ್ದಾರೆ, ಪ್ರಣವ ಓಂಕಾರ ಪ್ರತಿಪಾದ್ಯನಿವನೇ, ಪ್ರಣವ ಓಂಕಾರದೊಳಗಿರ್ತಾನೆ, ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ ಅಂದ್ರೆ ಓಂಕಾರ ಹೇಳೋದು ಇವನನ್ನೇ, ಓಂಕಾರದಿಂದ ಭಿನ್ನನಾಗಿದ್ದಾನೆ. ಓಂಕಾರದ ಎಂಟು ಭಾಗಗಳು ಅಕಾರ ಉಕಾರ ಮಕಾರ ಮತ್ತು ನಾದ ಬಿಂದು ಘೋಷ ಶಾಂತ ಅತಿಶಾಂತಾದಿಗಳಿಂದ ಪ್ರತಿಪಾದ್ಯ ಇವನೇ. ಮತ್ತು ಓಂಕಾರದಲ್ಲಿರತಕ್ಕಂಥ ಸ್ವರ ಮತ್ತು ವಿಶೇಷವಾಗಿರತಕ್ಕಂಥ ವ್ಯಂಜನ ಇವುಗಳಿಂದ ಅಭಿವ್ಯಂಜಕ ಶಕ್ತಿ ಅಂದರೆ ಅದರಲ್ಲಿ ಒಳಗಿದ್ದುಕೊಂಡು ಅದನ್ನೇ ಹೊರಗೆ ತರುವ ಶಕ್ತಿ ಭಗವಂತ. ಇಂಥ ಭಗವಂತ ಓಂಕಾರಾಂತರ್ಗತ ಭಗವಂತ ಮೂಲ ಕಾರಣ. ಕಾರಣ ಇವನೇ, ಕಾರ್ಯ ಇವನೇ. ಇದು ಸ್ವಲ್ಪ ಅರ್ಥ ಆಗಬೇಕು. ಮಡಕೆ ಇದೆ, ಮಣ್ಣಿದೆ, ಮಡಕೆ ತಯಾರಾಗಲಿಕ್ಕೆ ಏನೇನು ಕಾರಣ? ಮಣ್ಣು ಕಾರಣ, ಕುಂಬಾರ ಕಾರಣ, ಚಕ್ರ ಕಾರಣ, ಅವನ ಕೋಲು ಕಾರಣ, ಅದೃಷ್ಟವಾದ ಕಾಲ ಕಾರಣ. ಇಷ್ಟೆಲ್ಲ ಇದ್ದಾಗ ಮಡಿಕೆಗೆ ಮಣ್ಣು ಉಪಾದಾನ ಕಾರಣ, ಮಣ್ಣೇ ಮಡಿಕೆ ಆಗೋದು. ಇನ್ನು ಮಿಕ್ಕದೆಲ್ಲ ಮಡಿಕೆ ಆಗಲ್ಲ. ಕೋಲು ತಾನು ಮಡಿಕೆ ಆಗಲ್ಲ, ಚಕ್ರ ಮಡಿಕೆ ಆಗಲ್ಲ, ಕುಂಬಾರ ಮಡಿಕೆ ಆಗಲ್ಲ. ಇವರ ನಿಮಿತ್ತ ಕಾರಣ, ನಿಮಿತ್ತ ಕಾರಣ. ಅದರಲ್ಲಿ ಸಹಕಾರಿ ಕಾರಣಗಳು ಕೋಲು ಮೊದಲಾದವೆಲ್ಲ, ನಿಮಿತ್ತ ಕಾರಣ ಭಗವಂತ. ಇದು ಅಂದರೆ ಕುಂಬಾರ. ಹಾಗೆ ಜಗತ್ತೆಂಬ ಗಡಿಗೆ ಅಲ್ಲಿ ಮಣ್ಣು ಪ್ರಕೃತಿ, ಮಣ್ಣು ಪ್ರಕೃತಿ, ಕಾಲಚಕ್ರ, ಕಾಲಚಕ್ರ ದಂಡವೇ ಕರ್ಮ, ಅವರವರ ಕರ್ಮಾನುಸಾರ ಭಗವಂತ ಮಾಡಿಸ್ತಾನೆ. ಇಷ್ಟು ಮಾಡಿದಾಗ ಎರಡೂ ಒಂದೇನಾ ಅಂದ್ರೆ ಬೇರೆ. ಇಲ್ಲಿ ಗಡಿಗೆ ತಯಾರಾಗಲಿಕ್ಕೆ ಏನೇನು ಕಾರಣ ಅಂತ ನೋಡಿದಾಗ ಕುಂಬಾರ ಬಿಟ್ಟು ಮಣ್ಣು, ದಂಡ, ಚಕ್ರ, ನೀರು ಮೊದಲ ಏನೇನಿವೆ ಇದೆಲ್ಲದಕ್ಕಿಂತ ಭಿನ್ನನಾಗಿದ್ದಾನೆ ಕುಂಬಾರ. ಆದರೆ ಮಣ್ಣಿಗೆ ಜಿಗಿ ಇಲ್ಲದಿದ್ದರೆ ಬಿಸಾಡ್ತಾನೆ, ಚಕ್ರ ಮುರಿದರೆ ಬಿಸಾಡುತ್ತಾನೆ. ಆದರೆ ಮಣ್ಣಿಗೆ ಜಿಗಿ ಇಲ್ಲದಿದ್ದರೆ ಕುಂಬಾರ ಮಣ್ಣಿನೊಳಗೆ ಹೋಗಿ ಕೂತು ಜಿಗಿ ಕೊಡ್ತಾನ? ಕೊಡಲ್ಲ. ಚಕ್ರದಲ್ಲಿದ್ದುಕೊಂಡು ಮುರಿಯದೆ ಕಾಯ್ತಾನ? ದಂಡದಲ್ಲಿದ್ದು ಮುರಿಯದೆ ಕಾಯ್ತಾನ? ಇಲ್ಲ, ಹೊರಗೇ ಇರ್ತಾನೆ. ಇಲ್ಲಿ ದೇವರು ಹಾಗಲ್ಲ, ತಾನು ಹೊರಗೂ ಇರ್ತಾನೆ. ಹಾಗೆ ಮಣ್ಣ ಪ್ರಕೃತಿ ಮಣ್ಣೊಳಗಿದ್ದುಕೊಂಡು ಜಿಗಿ ಕೊಡ್ತಾನೆ, ಚಕ್ರದಲ್ಲಿದ್ದುಕೊಂಡು ಶಕ್ತಿ ಕೊಡ್ತಾನೆ, ದಂಡದಲ್ಲಿದ್ದುಕೊಂಡು ಶಕ್ತಿ ಕೊಡ್ತಾನೆ. ಎಲ್ಲಾ ಕಾರಣ ವಸ್ತುಗಳಲ್ಲಿ ಒಳಗೆ ತಾನೇ ಶಕ್ತಿಪ್ರದನಾಗಿರ್ತಾನೆ. ಅದು ಕಾರಣ ಶಬ್ದದಿಂದ ಪ್ರಧಾನ ಕಾರಣ ಭಗವಂತ. ನಂತರ ಕಾರ್ಯ. ಕಾರ್ಯ ಅಂತ ಏನು ಜಗತ್ತು ಕಾಣತಾ ಇದೆ? ಕಾರಣದೊಳಗಿದ್ದು ಕಾರಣ ಅಂತ ಕರೆಸಿಕೊಂಡಿದ್ದಾನೆ. ಕಾರ್ಯದೊಳಗಿದ್ದು ಕಾರ್ಯ ಅಂತಲೇ ಇವನ ಹೆಸರು. ನಂತರ ಕಾರಣ ಕಾರ್ಯ ಪ್ರತಿಪಾದ್ಯನು. ಇಲ್ಲಿ ಸ್ವಲ್ಪ ಪ್ರತಿಪಾದ್ಯ ಇವನು ಯಾವುದರಿಂದ? ಪ್ರಣವ ಪ್ರತಿಪಾದ್ಯನು. ಇಲ್ಲಿ ದಾಸರಾಯರಿಗೆ ಸಬ್ಜೆಕ್ಟ್ ತುಂಬಾ ಇದೆ, ಲಿಮಿಟೆಡ್ ವರ್ಡ್ಸ್. ಲಿಮಿಟೆಡ್ ವರ್ಡ್ಸ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಹಾಕ್ಬೇಕಲ್ಲಿ, ಅದಕ್ಕೆ ಎಷ್ಟು ಟೆಕ್ನಿಕ್ ಇರಬೇಕು. ಇವರು ಪ್ರಣವ ಪ್ರತಿಪಾದ್ಯನು ಅಂತ ಹಾಕೋದಾಗಿತ್ತು. ಪ್ರಣವ ಎಂಬ ಶಬ್ದಕ್ಕೆ, ಪ್ರತಿಪಾದ್ಯನು ಎಂಬ ಶಬ್ದಕ್ಕೆ ಮಧ್ಯ ಕಾರಣ ಕಾರ್ಯ ಅಂತ ಸೇರಿಸ್ಬಿಟ್ರು. ಅರ್ಥ ಆಗಲ್ಲ ನಮಗೆ. ಅಂದ್ರೆ ಪ್ರಣವದಿಂದ ಕಾರಣತ್ವೇನ ಪ್ರತಿಪಾದ್ಯನು, ಪ್ರಣವದಿಂದ ಕಾರ್ಯತ್ವೇನ ಪ್ರತಿಪಾದ್ಯನು. ಓಂಕಾರ ದೇವರನ್ನ ಕಾರಣ ಅಂತ ಹೊಗಳುತ್ತೆ. ಓಂಕಾರ ಭಗವಂತನನ್ನ ಕಾರ್ಯ ಅಂತ ಹೊಗಳುತ್ತೆ. ದೇವರನ್ನ ಎರಡು ರೂಪಗಳನ್ನ ಹೊಗಳುತ್ತೆ. ದೇವರದ ಎರಡು ರೂಪ, ಕಾರಣ ರೂಪ, ಕಾರ್ಯರೂಪ. ಅದನ್ನ ಓಂಕಾರ, ಒಂದೇ ಓಂಕಾರ ಎರಡು ರೀತಿಯಾಗಿ ಭಗವಂತನ ಸ್ತೋತ್ರ ಮಾಡುತ್ತೆ ಅಂತ ಹೇಳಬೇಕಾಗಿತ್ತು ದಾಸರಾಯರಿಗೆ. ಅದಕ್ಕೆ ಪ್ರಣವ ಕಾರಣ ಅದಕ್ಕಂದ್ರು ಆ ಪ್ರಣವ ಹೇಳ್ತಾ ಇದೆ ಅಂತ ಹೇಳ್ತೀರಲ್ವಾ, ಆ ಪ್ರಣವಕ್ಕೆ ಹುಟ್ಟುಕೊಟ್ಟವ್ರು ಯಾರು, ಇವನೇ ಪ್ರಣವ ಕಾರಣ. ಅಂದ್ರೆ ಪ್ರಣವ ಹುಟ್ಟು ಕೊಡೋದು ಅಂದ್ರೆ ಪ್ರಣವ ಇಲ್ಲ, ಇಲ್ಲದ್ದಕ್ಕೆ ಹುಟ್ಟು ಕೊಟ್ಟ ಅಲ್ಲ, ಇದ್ದದ್ದನ್ನೇ ಹೊರಗೆ ಹಾಕಿದ. ಹೇಗೆ ಹೇಳ್ತಾರೆ, ಸೃಷ್ಟಿಯ ಆದಿಯಲ್ಲಿ ಕಂಠಂ ಭಿತ್ವಾ ವಿನಿರ್ಗತ ಓಂಕಾರಶ್ಚ ಅಸಶಬ್ದಶ್ಚ, ಈ ಎರಡೂ ಕೂಡ ದೇವರ ಕಂಠದಿಂದ ಮೊದಲು ಬರೋದು. ಓಂ ಅಥ ಅಂತ ಎರಡು ಬಂದಿದೆ. ಅದಕ್ಕೆ ಓಂಕಾರಕ್ಕೆ ಕಾರಣ ಪ್ರಣವ ಕಾರಣ. ಹಾಗೆ ಪ್ರಣವದಿಂದಾಗುವ ಕಾರ್ಯಗಳೆಲ್ಲ ಏನಿವೆ, ಓಂಕಾರದ ಕಾರ್ಯಗಳು, ಅದರಿಂದೆಲ್ಲ ಇವನೇ ಇದ್ದಾನೆ. ಅಲ್ಲಿ ಹೇಳಿದರು ಪ್ರಣವಕ್ಕೆ ಇವನು ಕಾರಣ. ಪ್ರಣವ ಯಾವುದಕ್ಕೆ ಕಾರಣ? ಓಂಕಾರ ವ್ಯಾಕೃತಿಗಳಿಗೆ ಕಾರಣ. ಓಂಕಾರ ವ್ಯಾಕೃತಿಗಳ ಮೂಲಕ ಗಾಯತ್ರಿಗೆ ಕಾರಣ. ಓಂಕಾರ ವ್ಯಾಕೃತಿಯ ಮೂಲಕ, ಗಾಯತ್ರಿಯ ಮೂಲಕ ಪುರುಷ ಸೂಕ್ತಕ್ಕೆ, ಅದರ ಮೂಲಕ ನಾಲ್ಕು ವೇದಗಳಿಗೆ, ಅದರ ಮೂಲಕ ಇತಿಹಾಸ ಪುರಾಣಾದಿಗಳಿಗೆ ಕಾರಣ. ಅದಕ್ಕೆ ಪ್ರಣವ ಕಾರಣ. ಪ್ರಣವವೇ ಕಾರಣವಾಗಿ ಬರತಕ್ಕಂಥ ಎಲ್ಲ ಯಾವುದು ಕಾರ್ಯ, ವೇದಗಳು ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯ. ನೋಡಿ ಇಲ್ಲೇನ್ ಹೇಳಿದ್ರಿ ಇವಾಗ, ಇನ್ನೊಂದರ್ಥ ವೇದ ಪ್ರತಿಪಾದ್ಯ ಭಗವಂತ. ವೇದ ಪ್ರತಿಪಾದ್ಯ ಅಂದ್ರೆ ಹೆಂಗ್ ಹೇಳಬೇಕು ಅಂದ್ರೆ ಪ್ರಣವ ಕಾರಣ ಕಾರ್ಯ, ಪ್ರಣವವೇ ಕಾರಣವಾಗಿ ಇರತಕ್ಕಂಥ ಕಾರ್ಯ ವೇದ. ಹೌದಾ? ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯ ವೇದ ಪ್ರತಿಪಾದ್ಯ. ವೇದ ಪ್ರತಿಪಾದ್ಯ ಪ್ರಣವಕ್ಕೆ ಕಾರಣ ಕಾರ್ಯ. ಆ ವೇದದಿಂದ ಹೇಗೆ ಪ್ರತಿಪಾದ್ಯ ಭಗವಂತ? ವೇದ ದೇವರನ್ನ ಏನಂತ ಪ್ರತಿಪಾದನೆ ಮಾಡ್ತಾ ಇದೆ? ಕಾರಣ ಹೌದು ಕಾರ್ಯ ಹೌದು ಅಂತ. ಅದಕ್ಕೆ ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ಅಂತ ಹೇಳುತ್ತಾ ಪರಾತ್ಪರ ಪರ ಅಂತ ಲಕ್ಷ್ಮೀದೇವಿಗೆ ಹೆಸರು. ಲಕ್ಷ್ಮೀದೇವಿಗಿಂತ ವಿಶೇಷವಾಗಿ ಭಗವಂತ ತಾನು ಉತ್ತಮನಾಗಿದ್ದಾನೆ ಅಂದರು. ಅದಕ್ಕಂದ್ರು ಕಾರಣ ಕಾರ್ಯ ಅಂತ ಹೇಳಿದರೆ ಕಾರಣ ಪ್ರಕೃತಿ, ಕಾರ್ಯ ವಿಕೃತಿ, ಈ ಜಗತ್ತೆಲ್ಲ. ಹಾಗಾದರೆ ಜಗತ್ತಿಗೆ ಹುಟ್ಟುಕೊಟ್ಟದ್ದು ಯಾರು ಅಂದರು? ಅಂದರೆ ಪ್ರಕೃತಿ ಅಂದರು. ಹೌದು, ಪ್ರಧಾನವೇ ಪ್ರಕೃತಿಯೇ ಜಗತ್ತಿಗೆ ಕೊಟ್ಟದ್ದು ಅಂತ ಹೇಳಿದ್ರು, ಕಾಣ್ತಾ ಇದೆ. ಅದಕ್ಕಂದ್ರು ಪ್ರಕೃತಿಯೂ ಅಲ್ಲ, ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಯೂ ಅಲ್ಲ, ಆಕೆಗಿಂತ ಉತ್ತಮ, ಆಕೆಗಿಂತ ಉತ್ತಮನಾಗಿದ್ದಾನೆ. ಅದಕ್ಕೆ ಪರಾತ್ಪರ ಚೇತನ ಚೇತನ ವಿಲಕ್ಷಣ. ಹಾಗಾದರೆ ಇವನು ಕಾರ್ಯ ಅಂತ ಕರೆದರೆ ಕಾರ್ಯ ಅಂದ್ರೆ ಯಾವುದು? ಜಡಚೇತನಾತ್ಮಕ ಪ್ರಪಂಚ, ಅದು ದೇವರ ಹೆಸರು ಅಂತ ಹೇಳಿದರೆ ಅವಾಗೇನಾಯ್ತು? ಜಡಚೇತನಾತ್ಮಕ ಪ್ರಪಂಚವೇ ದೇವರು ಅಂದಂಗಾಯ್ತು. ಅದಕ್ಕಂದ್ರೂ ಇಲ್ಲ, ಚೇತನಾಚೇತನಕ್ಕಿಂತ ವಿಲಕ್ಷಣನಾಗಿ ಅದರೊಳಗಿದ್ದುಕೊಂಡು ಅದರ ಹೆಸರಿಂದಲೇ ಇವನನ್ನ ಕರೆಯುತ್ತಾರೆ ಚೇತ. ನೋಡಿ ಒಂದೊಂದಕ್ಕೂ ಒಂದೊಂದಕ್ಕೂ ಕನೆಕ್ಷನ್ ಹೇಗಿರುತ್ತೆ, ಹೇಗೆ ವಿವರಣೆ ಮಾಡುತ್ತಾರೆ, ಎಷ್ಟು ಶಕ್ತಿಯಿಂದ ಬರೆದಾರೆ ಗುರುಗಳ ಅನುಗ್ರಹ ಅವರಲ್ಲಿ. ಚೇತನ ಚೇತನ ವಿಲಕ್ಷಣನು, ಚೇತನ ಚೇತನಕ್ಕಿಂತ ವಿಲಕ್ಷಣನ ಹೇಗೆ? ಇನ್ನು ವಿಶ್ವೇ ಅನಂತ ಸತ್ಕಲ್ಯಾಣ ಗುಣ ಪರಿಪೂ ಗುಣಪೂರ್ಣ, ಇವನು ಗುಣಪೂರ್ಣ ಅಂದ್ರು. ಆದ್ದರಿಂದ ಚೇತನ ಚೇತನ ವಿಲಕ್ಷಣ. ಹೌದಾ? ಜೀವರು ಗುಣಪೂರ್ಣರೇ, ಜೀವರು ಕೂಡ. ಇವಾಗ ಉದ್ಧರಣೆ ಇದೆ, ಅದರ ತುಂಬಾ ನೀರಿದೆ, ಗಂಗಾಳವಿದೆ, ಅದರ ತುಂಬ ನೀರಿದೆ. ಉದ್ಧರಣೆ ಪೂರ್ಣ, ಅಪೂರ್ಣವೋ ಪೂರ್ಣ. ಗಂಗಾಳ ಪೂರ್ಣ, ತಂಬಿಗೆ ಪೂರ್ಣ. ಅದಕ್ಕೆ ಗುಣಪೂರ್ಣ ಅಂದ್ರೆ ಜೀವರು ಕೂಡ ಪೂರ್ಣರೇ. ಮತ್ತೆ ದೇವರದ ಸ್ಪೆಷಾಲಿಟಿ ವಿಲಕ್ಷಣ ಹೇಗೆ ಅದಕ್ಕಂದ್ರು ಕಲ್ಯಾಣ ಗುಣಪೂರ್ಣ ಅಂದ್ರೆ ನಮ್ಮಲ್ಲಿ ಕಲ್ಯಾಣ ಗುಣಗಳೇ ಅಲ್ಲ ದುರ್ಗುಣಗಳು ಇವೆ ಅಲ್ವಾ. ಅವಾಗಂದ್ರು ಏ ಜಾಗ್ರತೆ, ದುರ್ಗುಣಗಳು ಲಿಂಗದೇಹದವರಿಗೆ, ದುರ್ಗುಣಗಳು ಲಿಂಗದೇಹದವರಿಗೆ. ಕಳ್ಕೊಂಡ್ರೆ ನಾವು ಕಲ್ಯಾಣ ಗುಣಪೂರ್ಣರೇ ಅಲ್ವಾ. ಜೀವರಲ್ಲೂ ಕೂಡ ಕಲ್ಯಾಣ ಗುಣಗಳು ತುಂಬಿವೆ. ಮೋಕ್ಷಯೋಗ್ಯ ಜೀವರಾಶಿಗಳು ಕಲ್ಯಾಣ ಗುಣಪೂರ್ಣರೇ ಹೌದಾ. ಅವಾಗಂದ್ರು ಸತ ಕಲ್ಯಾಣ ಗುಣ ಪರಿಪೂರ್ಣ ಅಂದ್ರು. ಸತ್ಕಲ್ಯಾಣ ಅಂದ್ರು ಸ್ವಲ್ಪ ಎಡವಿತ್ತು. ಅದಕ್ಕಂದ್ರು ಸತ್ ಅಂದ್ರೆ ಏನಿದು ಅಂದ್ರೆ ಹೇಳ್ತಾ ಇದ್ದಾರೆ, ವಿಶೇಷವಾದ ಶೋಭನಕರವಾದ ಅಂದ್ರು. ಅಯ್ಯೋ ನಮ್ಮಲ್ಲೂ ಕೂಡ ಶೋಭನಕರವಾದ ಗುಣಗಳಿವೆ ಅಂದ್ರು. ಶೋಭನತ್ವ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಸತ್ ಅಂದ್ರೆ ಸ್ವತಂತ್ರ ಅಂತರ್ಥ. ಅದಕ್ಕೆ ಮಿಕ್ಕ ಜೀವರಾಶಿಗಳಲ್ಲಿ ಅಸ್ವತಂತ್ರವಾದ ಅಂದರೆ ದೇವರು ಅವರ ಗುಣಗಳನ್ನ ಹೊರಗೆ ತೆಗೆದುಕೊಟ್ರೆ ಉಂಟು, ಇಲ್ಲದಿದ್ರೆ ಬಿದ್ದಿರಬೇಕು. ವಿಥೌಟ್ ಎನಿ ಕ್ವಶನ್ ಬಿದ್ದಿರಬೇಕು ಅಂತ ಸ್ಥಿತಿ ನಮ್ದು. ಅಂತ ಕಾಲಕ್ಕೆ ಸ್ವತಂತ್ರವಾದ ಕಲ್ಯಾಣ ಗುಣಗಳು ದೇವರಲ್ಲಿವೆ. ಅವಾಗ ಹೇಳ್ತಾರೆ ಆ ಕಲ್ಯಾಣ ಸ್ವತಂತ್ರವಾದ ಕಲ್ಯಾಣ ಗುಣಗಳು ಇವೆ ಅಂತ ಹೇಳಿದಾಗ ಅವಾಗ ಸ್ವಲ್ಪ ನೋಡಿದ್ರು ದೋಷವೂ ಇರ್ಬೋದಾ ಸ್ವಲ್ಪ. ನಮ್ಮಲ್ಲಿ ಅಡಿಗೆ ಅನ್ನ ಹಾಕುವಾಗ ಹೇಳ್ತಾರೆ, ಅನ್ನ ಬಡಿಸುವಾಗ ಸ್ವಲ್ಪ ಬುಡ ಹಿಡಿಯದೇ ಇರುವ ಅನ್ನ ಹಾಕಿ ಅಂತಾರೆ. ಕರೆಕ್ಟ್ ಹೋಗಿರುತ್ತೆ ಕೆಳಗೆ, ಮೇಲಿಂದ ಚೆನ್ನಾಗಿರುತ್ತೆ. ಎರಡು ಭಾಗವಿದೆ, ಒಂದೇ ಅನ್ನ ಚೆನ್ನಾಗೂ ಇದೆ ಚೆನ್ನಾಗೂ ಇಲ್ಲ. ಹಾಗೆ ಒಂದೇ ಪಾತ್ರೆ ಒಳಗೆ ಕರ್ಟವಾದ ಗುಣಗಳಿವೆ ಏನೋ ಇವನಲ್ಲಿ. ಅದಕ್ಕಂದ್ರು ಅನಂತ ಅಂತ್ಯವಿಲ್ಲದ ಕಲ್ಯಾಣ ಸ್ವತಂತ್ರವಾದ ಕಲ್ಯಾಣ ಗುಣಗಳೇ ಆ ಪಾತ್ರೆ ತುಂಬ ಇವೆ. ಬೇರೆ ದುರ್ಗುಣಗಳು ಬರಲಿಕ್ಕೆ ಅವಕಾಶವಿಲ್ಲ. ಅನಂತ ಸತ್ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳಿದರೆ ಅದರಿಂದ ಅರ್ಥ ಪರಿಪೂರ್ಣ ನಿರ್ದೋಷ ಅಸ್ಪೃಷ್ಟ ದೋಷ ಗಂಧ ಅಂತಾಯಿತು. ಅನುಪಮನು ಆದ್ದರಿಂದಲೇ ಇವನಿಗೆ ಉಪಮೆ ಇಲ್ಲ, ಕಂಪ್ಯಾರಿಸನ್ ಇಲ್ಲವೇ ಇಲ್ಲ. ಅದಕ್ಕೇನು ಮಾಡಬೇಕು, ನಮ್ಮ ಬುದ್ಧಿಗೆ ಬರಬೇಕಾದರೆ ನಮ್ಮ ಲೋಕದಲ್ಲಿರುವ ಯಾವುದೋ ಒಂದನ್ನಿಟ್ಟುಕೊಂಡು ಇದರಂತೆ ಅಂತೆ ಚೂರು ನಮ್ಮ ತಲೆಗೆ ಬರಲಿಕ್ಕೆ ಹೇಳಬೇಕಷ್ಟೇ ಹೊರತು ನಿಜವಾಗಿ ಅದರಂತೆ ಅವನಲ್ಲೇ ಅಲ್ಲ. ಅಲ್ಲವೇ ಅಲ್ಲ, ಡಿಫರೆಂಟ್. ನಮ್ಮ ತಲೆಗೆ ಬರಲಿಕ್ಕೆ ಎಕ್ಸಾಂಪಲ್ಸ್ ಅಲ್ಲ ದೇವರು ಅಂತ ಹೇಳ್ತಾರೆ. ಗುಣೋದಧಿ ಅಂತ ಹೇಳ್ತಾರೆ, ಉದಧಿ ಅದು. ನಾವು ಮತ್ತ ಮೀಟರ್ ಇಟ್ಕೊಂಡು ಈ ಸಮುದ್ರ ನಮಗೆ ಎಡಕಲ್ಲ, ಆದ್ರೆ ನೋಡಿದ್ರೆ ಅದಕ್ಕೊಂದು ಲಿಮಿಟೇಷನ್ ಇದೆ. ಸಮುದ್ರಕ್ಕೆ ಲಿಮಿಟೇಷನ್ ಇದೆಯಲ್ಲ ಅಂದ್ರೆ ಅಲ್ಲಯ್ಯ ಆ ತರ ಅಲ್ಲ, ನಿನಗೆಟಕಲ್ಲ ಹೇಗೋ ಅವನು ಎಟಕಲ್ಲ ಅಂತ ಅರ್ಥ ಅಷ್ಟೇ ಹೊರತು ಇಷ್ಟೇ ಆಳ ಇಷ್ಟೇ ಅಗಲ ದೇವರು ಅಂತ ಅರ್ಥ ಅಲ್ಲ. ನಹಿ ದುಷ್ಟ ಅಂತೆ ಸರ್ವಸಾಮ್ಯಂ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮ.